ಹಾಂ, ಮುಗಿದು ವಿಷ್ಣು ಸ್ಮೃತಿ ಇಲ್ಲದೆ ಮಾಡಿದರೆ ಆ ಪೂಜೆ ಆಸುರಿ ಪೂಜೆ ಆಗುತ್ತೆ ಎಲ್ಲ ತಿಳಿಸಿ, ವ್ಯಾಧಿ ಚೋರಾದಿಗಳಿಂದ ಯಾವಾಗಿದಾಯಿತು ಅದರಿಂದ ದೇಶ ವಿಪ್ಲವ ಆಗುತ್ತೆ, ಕಳ್ಳರು ಹೆಚ್ಚುತ್ತಾರೆ, ರೋಗಗಳು ಹೆಚ್ಚುತ್ತೆ, ಅದರಿಂದ ಏನೋ ಪೂಜೆಯಲ್ಲಿ ತೊಂದರೆ ಆಗಿದೆ ಅಂತಲೇ ಅರ್ಥ. ಭಕ್ತಶಾಪಿ ಅನ್ಯದೇವೇಶು ತಸ್ಮಾಧ್ಯೇಯೋ ಹರಿಸ್ತದ. ಯಾವಾಗಲೂ ಕೂಡ ದೇವರನ್ನು ಧ್ಯಾನ ಮಾಡಬೇಕು ಸರ್ವೋತ್ತಮತ್ತೆ. ಉಳಿದವರು ಧ್ಯಾನ ಮಾಡಬೇಕಾದ್ರೆ ಅಂತರ್ಯಾಮಿ ವಿಕ್ಷಯ ಮಾಡಬೇಕು ದೇವರನ್ನು ಹೊರತು, ಬರೀ ಅವರನ್ನೇ ಮಾಡಿದರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ, ಅದು ಅನರ್ಥಕ್ಕೆ ಕಾರಣ ಅಂತ ಹೇಳಿದರು. ಪುರುಷೋ ವ್ಯಕ್ತಂಚ ಮಹಾನ್ ಅಹಂಕಾರೋ ಮನಸ್ತಥಾ ದಶೇಂದ್ರಿಯಾಣಿ ಶಬ್ದಾದ್ಯಾ ಭೂತೇತಾಹ ಪಂಚವಿಂಶತಿ. ವಿಂಶತಿ ಅಂದರೆ ಎಷ್ಟು? ಇಪ್ಪತ್ತು. ಪಂಚ ಅಂದರೆ ಐದು, ಇಪ್ಪತ್ತೈದಾಯ್ತಾರೆ. ತತ್ವಾಖ್ಯಾಹ, ಇವು ತತ್ವಗಳು ಅಂತ ಕರೀತಾರೆ. ಇಪ್ಪತ್ತೈದಕ್ಕೆ ಇನ್ನೂ ಕೆಲವು ಸೇರಿಸ್ಬೇಕು ಅಂತ ಹೇಳಿದರು. ಯಾವ್ಯಾವುದು? ಕಾಲ ಮಾಯೇಚ ನಿಯತಿ ಮತಿರೇವ ಚ. ಕಾಲ ಮಾಯಾ ನಿಯತಿ ಮತಿ ವಿದ್ಯಾ ಕಲಾ ಪ್ರವೃತ್ತಿ ದ್ವಾತ್ರಿಪ್ಸ ತತ್ವ ಎಷ್ಟಿವು? ಕಾಲ ಮಾಯ ಎರಡು, ನಿಯತಿ ಮೂರು, ಮತಿ ನಾಲ್ಕು, ವಿದ್ಯಾ ಐದು, ಕಲಾ ಏಳು, ಇಪ್ಪತ್ತೈದು ಏಳು. ಅದಕ್ಕೆ ದ್ವಾತ್ರಿಂಶ ತತ್ವ ಸಂಗ್ರಹ, ಮೂವತ್ತೆರಡು ತತ್ವಗಳಾಯಿತು. ಸೊ ಇಪ್ಪತ್ನಾಲ್ಕು ತತ್ವನೂ ಕರೆಕ್ಟು. ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ವೆನಿಸುದೇಹ ಮಾರುತ ನಜ ಪತ್ನಿ ಸರಿ ಹೋಯಿತು. ದೇವರನ್ನು ಬಿಟ್ಟು ಇಪ್ಪತ್ನಾಲ್ಕು, ದೇವರು ಸೇರಿಸಿದರೆ ಇಪ್ಪತ್ತೈದು, ಈ ಏಳು ಸೇರಿಸಿದರೆ ಮೂವತ್ತೆರಡು. ಭಕ್ತಿ ರೀತಿ ಅಪರಾಣಿತು ಮಹಾಲಕ್ಷ್ಮೀ ಸ್ವರೂಪಾಣಿ ಏಕಾದಶ ವಿಧೋ ವಿಧು. ಇವಿಷ್ಟು ಏನಿವು ಅಂದರೆ ಮಹಾಲಕ್ಷ್ಮಿ ಎಷ್ಟು? ಇಪ್ಪತ್ನಾಲ್ಕು, ಮೂವತ್ತೆರಡು. ಮಹಾಲಕ್ಷ್ಮೀ ಸ್ವರೂಪಾಣಿ ಏಕಾದಶ ವಿಧೋ ವಿಧು. ವಿಷ್ಣೋರಪಿ ಸ್ವರೂಪಾಣಿ ತನ್ನ ತತ್ತನ್ನಾಮ್ನ ಏಕಾದಶ ಇವತು. ಇವಿಷ್ಟು ಮಹಾಲಕ್ಷ್ಮಿಯ ರೂಪಗಳು ಹೌದು ಮತ್ತು ವಿಷ್ಣು ರೂಪಗಳು ಹೌದು, ಸ್ಪೆಷಲ್ ಇವು. ಆದ್ದರಿಂದ ಇಪ್ಪತ್ತೈದಕ್ಕೆ ಸ್ಟಾಪ್ ಮಾಡಿದರೂ ಸರಿ, ಇವು ಸೇರಿಸಿಕೊಂಡಾಗ ಮೂವತ್ತೆರಡು ಆಗುತ್ತೆ ಅಂಥೇಳಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇದು ಯಾತಕ್ಕೆ ಎಂದು ಬರೀತಾರೆ. ಈಗ ಅತ್ರ ಪೂರ್ವೋಕ್ತಾನ ಮಂತ್ರಾಣಾಂ ಚತುರ್ಥೇ ಉದ್ಧರಿಷ್ಯಮಾನಾಂಚ ಮಂತ್ರಾಣಾಂ ಜಪೇ ಕರ್ತವ್ಯೇ ಸತಿ. ಹಿಂದೆ ಹೇಳಿದ ಮಂತ್ರಗಳು ಜಪ ಮಾಡಬೇಕು, ಮುಂದೆ ನಾಲ್ಕನೇ ಅಧ್ಯಾಯದಲ್ಲಿ ಹೇಳೋ ಮಂತ್ರಗಳು ಜಪಗಳು ಮಾಡಬೇಕು. ಆದರೆ ಅದಕ್ಕೆ ಮುಖ್ಯವಾದ ಅಂಗ ಯಾವುದು ಅಂದರೆ ತತ್ವನ್ಯಾಸ ಮಾತೃನ್ಯಾಸ ಮಾಡಬೇಕು. ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಬೇಕು. ಮಾತೃಕ ಅದ ಬಗ್ಗೆ ಹೇಳಿಬಿಟ್ಟಿದ್ದಾರೆ ಅಜ ಆನಂದ ಅಂತ ಹೇಳಿ ಆಗಿದೆ. ತತ್ವಗಳ ಬಗ್ಗೆ ಹೇಳಿರಲಿಲ್ಲ ಆಚಾರ್ಯರು, ಈಗ ಅದನ್ನು ಹೇಳ್ತಾ ಇದ್ದಾರೆ. ತತ್ವನ್ಯಾಸ ಮಾಡಬೇಕಾದ್ರೆ ತತ್ವಗಳು ಗೊತ್ತಿದ್ದರೆ ಮುಂದೆ ನ್ಯಾಸ ಮಾಡೋ ಪ್ರಶ್ನೆ. ತತ್ವಗಳು ಯಾವುದು, ಅದಕ್ಕೆ ಅಭಿಮಾನಿ ದೇವತೆಗಳು ಯಾರು, ಹೇಗೆ ಚಿಂತನೆ ಮಾಡಬೇಕು ಅನ್ನೋದು ಇಲ್ಲಿ ವಿಷಯ. ತತ್ವನ್ಯಾಸೋ ಅಯಂ ಅಚಿರಾತ್ ಕೃಷ್ಣ ಸಾನ್ನಿಧ್ಯ ಕಾರಕ. ತತ್ವನ್ಯಾಸ ಮಾಡಿ ಮಾಡಿದರೆ ವಿಶೇಷವಾಗಿ ದೇವರ ಸನ್ನಿಧಾನ ನಮ್ಮ ದೇಹದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ತತ್ವನ್ಯಾಸ ನಮ್ಮ ದೇಹದ ಹತ್ರ ಮಾಡ್ಕೊಳ್ಳೋದು ಪೂಜೆಗೆ ಕೂತಾಗ ಪ್ರತಿಮೆಯಲ್ಲಿ, ಇಲ್ಲಿ ಮಾಡಬೇಕಾದ್ರೆ ತಲೆಯಲ್ಲಿ ಮಾಡ್ಕೋತಾರೆ. ಅದು ಮುಖ್ಯವಾದ ಅಂಶ ಇದು. ಆ ರೀತಿ ಮಾಡೋದ್ರಿಂದ ಸಿದ್ಧಿ ಭಾರಿ ಜಾಸ್ತಿ ಬರುತ್ತೆ. ಆದ್ದರಿಂದ ಹೇಗೆ ಅನುಯಾಗ ಸಹಿತ ಪೂಜಾ ಅನುಯಾಗ ರಹಿತ ಪೂಜಾ ಇದೆಯೋ, ತತ್ವನ್ಯಾಸ ಮಾತೃಕಾನ್ಯಾಸ ಸಹಿತವಾದ ಜಪನೆ ಮಾಡಬೇಕೆ ಹೊರತು ಬಿಟ್ಟು ಮಾಡಿಕೊಡು. ಅಕಸ್ಮಾತ್ ಆರಂಭದಲ್ಲಿ ಬಿಟ್ಟು ಹೇಳಿರ್ತಾರೆ ಯಾಕೆ ತುಂಬ ಹೆವಿ ಆಗುತ್ತೆ ಅಂತೇಳಿ. ಆದರೆ ಅದು ಆ ಕಾಲ ಕಟ್ಟೆ ಹೊರತು ಮುಂದೆ ಅದು ಪೂರ್ಣ ಮಾಡಿಕೊಳ್ಳೇಬೇಕು. ಐವತ್ತೊಂದು ಈ ತತ್ವನ್ಯಾಸ ಇಷ್ಟು, ಇಪ್ಪತ್ತೈದು, ಮೂವತ್ತೆರಡು ಅದು ಮಾಡಬೇಕು, ಸೇರಿ ಮಾಡಬೇಕು. ಹೌದು ತತ್ವನ್ಯಾಸೋ ಮೂರು ನಿಮಿಷದ ಅಭ್ಯಾಸ ಆದರೆ ಇನ್ನೂ ಕಡಿಮೆ ಆಗ್ಬಿಡಿ. ಮೊದಲೇ ಅಭ್ಯಾಸ ಮಾಡಿದರೆ ಒಂದು ನಿಮಿಷಕ್ಕೆ ಹೋಗ್ಬಿಡಿ. ನಾಸೋ ಅಯಂ ಅಚಿರಾತ್ ಕೃಷ್ಣ ಅಚಿರ, ಎರಡು ಕಾರಣ ಇಲ್ಲಿ. ಕೃಷ್ಣ ಸಾನ್ನಿಧ್ಯ ಬರುತ್ತೆ ಒಂದು, ಅಚಿರ ಯಕಂ ಸಂಭೃತೋ ಭವತಿ ಧ್ರುವಂ. ತತ್ವ ವಿನ್ಯಾಸ ಅಂದರೂ ಒಂದೇ, ತತ್ವನ್ಯಾಸ ಅಂದರೂ ಒಂದೇ. ಇತ್ಯಾದಿ ವಚನಾತ್ ಮಾತೃಕಾನ್ಯಾಸವತ್ ತತ್ವನ್ಯಾಸಸ್ಯಾಪಿ ಅವಶ್ಯಕತ್ವಾತ್ ಜಪಾಂಗಭೂತಂ ತತ್ವನ್ಯಾಸಂ ತತ್ವಾನಿ ಉದ್ದಿ ಜಪಕ್ಕೆ ಅಂಗಭೂತವಾದದ್ದಿದು. ತತ್ವಾನಿ ಉದ್ದಿಶ್ಯ ತತ್ತೇ ತತ್ವೇವತಃ ತನ್ಯಾಸಸ್ಯ ತನ್ಯಾಸಸ್ಥಾನ. ತತ್ವಗಳು ತತ್ವ ದೇವತಾ ತತ್ವ ದೇವತೆಗಳು ನ್ಯಾಸಸ್ಥಾನ ನಮ್ಮ ದೇಹದ ಯಾವ ಭಾಗದಲ್ಲಿ ಅವರನ್ನು ಚಿಂತನೆ ಮಾಡೋದು. ಇವತ್ತು ಇದನ್ನು ಶುರು ಮಾಡ್ತಾರೆ, ಯಾವುದನ್ನು ಚೆಸ್ ಆಡೋಕ್ಕೆ ಶುರು ಮಾಡ್ತಾರೆ. ಕಾಯಿನ್ಸ್ ಇಡಬೇಕೀಗ, ಎಲ್ಲಿಡಬೇಕು ಅದನ್ನು? ಆಯಾ ಜಾಗದಲ್ಲಿ ಇಡಬೇಕು. ಎಲ್ಲೆಲ್ಲೋ ಇಟ್ಬಿಟ್ರೆ ಅಲ್ಲ, ಅದೇ ಅದು ನ್ಯಾಸ. ಅಲ್ಲೇ ಆ ಜಾಗದಲ್ಲಿ ಇಡೋದು ನ್ಯಾಸ. ತತ್ವಗಳು ಎಲ್ಲೆಲ್ಲಿರಬೇಕು ದೇವತೆಗಳು ಚಿಂತನೆ ಮಾಡಿ ಆ ಜಾಗದಲ್ಲೇ ಮಾಡಿದರೆ ಏನದು ಕರೆಕ್ಟ್ ಪ್ಲೇಸಲ್ಲಿ ಇಡಬೇಕದು. ಅದಕ್ಕೆ ತತ್ವ ಜ್ಞಾನ ಇರಬೇಕು, ತತ್ವ ದೇವತಾ ಜ್ಞಾನ ಇರಬೇಕು, ತತ್ವನ್ಯಾಸ ಅದು ಎಲ್ಲಿ ಚಿಂತನೆ ಮಾಡೋಕೆ ಆ ಜ್ಞಾನ ಇರಬೇಕು. ಅದೇನಾಗುತ್ತೆ ತತ್ವನ್ಯಾಸ, ಅದಕ್ಕೆ ಮಂತ್ರ ಬೇಕು, ಮಂತ್ರ ಹೇಳಬೇಕು. ಇಷ್ಟು ಹೇಳಿದರೆ ತತ್ವನ್ಯಾಸ ಮಾಡೋಕೆ ಬರ್ತಿದ್ದರೂ ಬರೋದಿಲ್ಲ. ಗ್ರಂಥೇನ ಪುರುಷೋ ವ್ಯಕ್ತಮಿತ್ಯಾದಿನ ತಂತ್ರ ಮಾರ್ಗ ಇತ್ಯತಃ ಪ್ರಾಕ್ತನೇನ ಗ್ರಂಥೇನ. ಎಲ್ಲಿವರೆಗೂ ಅಂದರೆ ಮುಂದೆ ತಂತ್ರ ಮಾರ್ಗ ಅಂತ ಬರುತ್ತೆ, ಇದೇ ಇದರೊಳಗೆ ಎಷ್ಟನೇ ಶ್ಲೋಕ ನೋಡಿ. ಅಲ್ಲಿವರೆಗೂ ಕೂಡ ಇದಿಷ್ಟು ಕೂಡ ಯಾವ ವಿಷಯ ಬಂದಿದೆ ಇಲ್ಲಿ? ತತ್ವಗಳ ವಿಷಯ ಬಂದಿದೆ. ತಂತ್ರ ಮಾರ್ಗಾಸ್ತು ಕಥಿತ ಅನಂಖ್ಯ ಧ್ಯತೆ ಜಪೇ ನ್ಯಾಸೇ ಚ ಕಾಮೈ ವಿಪರ್ಯಯೇಣ. ತಂತ್ವತಂತ್ವನ್ವರ್ಗಾಸ್ತು ಹರಿಣ ಕಥಿತಾಹ. ಎಲ್ಲಾಯ್ತದ ಎಷ್ಟು 159 ಅಲ್ಲಿವರೆಗೂ ಕೂಡ ಆ ವಿಷಯನೇ ಬಂದಿದೆ ಅಂತ ಅರ್ಥ. ಅದು 10 ಶ್ಲೋಕ, ಅದಾದಮೇಲೆ ಸಿಗುತ್ತೆ. ಮಹಾಲಕ್ಷ್ಮಿ ಸ್ವರೂಪಾಣಿ ತಂತ್ರಮಾರ್ಗ ಪುರುಷ ಇತಿ ಜೀವತತ್ವ ಮುಚ್ಚತೆ ಯದ್ಯಪಿ ಮಹಾನಹಂ ಬುದ್ಧಿರ್ಮನಃಖಾನಿ ದಶ ಮಾತ್ರ ಭೂತಾನಿ ಪಂಚಜ ಇತ್ಯಾದೋ ಪುರುಷೋ ನೋಕ್ತಃ ಅವ್ಯಕ್ತಂಚ. ಇಲ್ಲಿ ಪುರುಷ ಶಬ್ದಕ್ಕೆ ಎರಡರ್ಥರು ಮಾಡಬೇಕು. ಪುರುಷ ಶಬ್ದಕ್ಕೆ ಜೀವ ಅಂತನೂ ಅರ್ಥ ಮತ್ತು ದೇವರು ಅಂತೂ ಅರ್ಥ. ಫಸ್ಟ್ ಜೀವ ತನ್ನಲ್ಲೇ ಸೇರಿಸ್ಕೋಬೇಕು, ಜೀವನೊಡಗೇನೋ ಬಿಂಬರೂಪಿ ಪರಮಾತ್ಮನನ್ನು. ಇತ್ಯಾದೋ ಪುರುಷೋ ನೋಕ್ತಃ ಅವ್ಯಕ್ತಂಚ ಮಹಾನಹಂ ಬುದ್ಧಿರ್ಮನಃಖಾನಿ ದಶ ಮಾತ್ರ ಭೂತಾನಿ ಪಂಚಚ. ತತ್ವಸಂಖ್ಯಾತದಲ್ಲಿ ಹೇಳಬೇಕಾದ ಆಚಾರ್ಯರು ಈ ಮಹಾನ್ ಅಹಂ ಬುದ್ಧಿ ಮನಃ ಖಾನಿ ದಶ ಮಾತ್ರ ಭೂತಾನಿ ಪಂಚಚ. ಇಲ್ಲಿ 24 ತತ್ವ ಹೇಳಿದ್ದಾರೆ, 25 ಹೇಳಿಲ್ಲ. ಇಲ್ಲಿ ಅಂದರೆ ಸೇರಿಸಿಡ್ತಾ ಇದ್ದಾರೆ. ತತ್ವಸಂಖ್ಯಾತದಲ್ಲಿ ಬಂದಿರೋದು, ತಂತ್ರಸಾರದಲ್ಲಿ ಬಂದಿರೋದು. ತಥಾಪಿ ಅನ್ಯತ್ರ ಉಕ್ತತ್ವ ನ ದೋಷ. ಮತ್ತು ಇಲ್ಲದ ನ್ಯಾತಕ್ಕೆ ಹೇಳಿದ್ರು ಅಂದರೆ ಬೇರೆ ಕಡೆ ಅಲ್ಲಿ ಆ ಪ್ರಸಂಗ ಹೇಳಿದರು, ಈ ಬೇರೆ ಕಡೆ ಅದು ಆಧಾರ ಇದೆ ಅಂತ. ಮಹಾನಹಂ ಇತ್ಯಾದೋ ತದ್ಗ್ರಹಣಾಭಾವ ಸ್ವಸಂಸೃಷ್ಟತ್ವ ಅಭಾವಾದೇವ. ಮಹಾನಹಂ ಇತ್ಯಾದಿ ಯಾತಕ್ಕೆ ಸೇರಿಸಲಿಲ್ಲ ಅಂದರೆ ಅದು ಸಂಸೃಷ್ಟದ ಗುಂಪಿಗೆ ಸೇರೋದಿಲ್ಲ, ಅದನ್ನು ಸೇರಿಸಿಲ್ಲ. ಏವಂ ಅವ್ಯಕ್ತಮಿ ಪ್ರಮಾಣಾಂತರೋಕ್ತಮಿತಿ ತತ್ಸಂಗ್ರಹೇ ಅಪಿ ಯುಕ್ತ ಏವ. ಅಲ್ಲೂ ಕೂಡ ಹೇಳಬೇಕಾದ್ರೆ ಅವ್ಯಕ್ತ ತತ್ವ ಸೇರಿಸಲಿಲ್ಲ, 23 ಆಗಿತ್ತು. ಅದು ಕೂಡ ಬೇಸಿಕ್ ತತ್ವ ಆದ್ದರಿಂದ ಇಲ್ಲಿ ಹೇಳಿಲ್ಲ. ಇದೆಲ್ಲ ಏನು ಟ್ರಾನ್ಸ್ಫಾರ್ಮ್ ಫಾರ್ಮ್ನ ಹೇಳ್ತಿರೋದ್ರಿಂದ ಅದನ್ನು ಹೇಳಲಿಲ್ಲ. ಒಟ್ಟು ಹೇಳಬೇಕಾದ್ರೆ ಅದೆಲ್ಲ ಬೇಕು ಅಂತ ಅರ್ಥ. ಬುದ್ಧಿತತ್ವ ಸ್ಯ ಅಸಗ್ರಹಣ ಅಂತೂ ಮನಸ್ತತ್ವೇ ಅಂತರ್ಭಾವ ವಿವಕ್ಷಯ. ಇಲ್ಲಿ ಬುದ್ಧಿನ ಆಚಾರ ಹೇಳಿಲ್ಲ, ಕೆಲ ಅಲ್ಲಿ ಹೇಳಿದ್ದೇನೆ ಇಲ್ಲಿ ಹೇಳಿಲ್ಲ, ಇಲ್ಲಿ ಹೇಳಿದ್ದೇನೆ ಅಲ್ಲಿ ಹೇಳಿಲ್ಲ. ಯಾತಕ್ಕೆ ಅಂದರೆ ಅಲ್ಲಿ ಇನ್ಕ್ಲೂಸ್ ಮಾಡೋ ದೃಷ್ಟಿಯಿಂದ ಹೇಳಿಲ್ಲ. ಕೆಲವು ಇನ್ಕ್ಲೂಸ್ ಮಾಡೋದಕ್ಕೋಸ್ಕರ ಕೆಲವು ಬಿಟ್ಟುಬಿಡ್ತಾರೆ, ಕೆಲವನ್ನು ವಿವರಣೆ ಮಾಡಿ ಹೇಳ್ತಾರೆ. ಅದೆಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕೇ ಹೊರತು ಸುಮ್ಮನೆ ಅಲ್ಲೊಂದು ಹೇಳ್ತಾರೆ ಇಲ್ಲೊಂದು ಹೇಳ್ತಾರೆ ಇವರು ಅಂತ ಹೇಳಿದರೆ ತತ್ವ ಸಮನ್ವಯ ಅರ್ಥವಾಗಿ ಬಂದಿಲ್ಲ ಅಂತ. ಪ್ರತಿಯೊಂದು ಮಾತನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಸಮನ್ವಯ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ದಶೇಂದ್ರಿಯಾಣಿ ಶ್ರೋತ್ರ ಚಕ್ ದಸನ ಘ್ರಾಣಾತ್ಮಕಾನಿ ಎರಡನೇ ಎಷ್ಟು ಜನ ಇದ್ದೀರಿ ಅಂತ ಎಣಿಸ್ತೆ. 9 ಜನ ಇರಬೇಕಾಗಿತ್ತು ಅವರು, ಪ್ರತಿಯೊಬ್ಬ 9 ಜನ ಎಣಿಸಿದ್ರು. 8 ಗಂಟೆ ಬರ್ತಾ ಇದೆ, ಯಾತಕ್ಕೆ ಅವ್ರು ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಎಷ್ಟು ಜನ ನಿನ್ನ ಬಿಟ್ಟು ನಿನ್ನ ಜೊತೆಗೆ ಎಷ್ಟಿದ್ದಾರೆ ಅಂದರೆ 8 ಹೇಳಬೇಕಾಗ, ತಾನು ಬಸ್ಟೇ ಇದ್ದಾರಾಗ ತಾನು ಸೇರಿಸ್ಕೊಂಡು ಹೇಳಬೇಕು. 2 8 ಅಂದ್ರೂ ಕರೆಕ್ಟೇ, 9 ಅಂದ್ರೂ ಕರೆಕ್ಟೇ, ನಿನ್ನ ಜೊತೆಗೆ ಅಂತ ಹೇಳಿದಾಗ 8 ಕರೆಕ್ಟು, ಬರೀ ಒಟ್ಟು ಅಂತ ಹೇಳಿದಾಗ 9 ಕರೆಕ್ಟ್. ಅಲ್ಲಿ ವಿವರ ಅದು ಹಿಂದೆ ಮುಂದೆ ಇದು ಬೇಕು ನಮಗೆ. ಅದಿಲ್ಲದೇ ಸುಮ್ಮ ಸುಮ್ಮನೆ ಮಾತಾಡಿಬಿಟ್ರೆ ಏನೋ ಹೇಳ್ತಾರೆ ಅಂತ ಅನಿಸ್ಬಿಡುತ್ತೆ. ಶ್ರೋತ್ರ ತ್ವಕ್ ಚಕ್ಷು ರಸನ ಘ್ರಾಣಾತ್ಮಕಾನಿ ಜ್ಞಾನ ಸಾಧನಾನಿ. ಜ್ಞಾನೇಂದ್ರಿಯಗಳು ಅಂದರೆ ಜ್ಞಾನ ಸಾಧನ ಇಂದ್ರಿಯಗಳು ಅಂತ ಅರ್ಥ. ವಾಕ್ ಪಾಣಿ ಪಾದ ಪಾಯು ಉಪಸ್ಥಾನಿ ಉಪಸ್ಥಾಖ್ಯಾನಿ ಕ್ರಿಯಾ ಸಾಧನಾನಿ ಕರ್ಮೇಂದ್ರಿಯಗಳು ಅಂತ ಅರ್ಥ. ಕರ್ಮೇಂದ್ರಿಯಗಳು ಅಂದರೆ ಒಂದು ಕಾರ್ಯ ಮಾಡಲಿಕ್ಕೆ ಬರೋದೆಲ್ಲ ಕರ್ಮೇಂದ್ರಿಯ, ಕ್ರಿಯೆಗಳಿವೆಲ್ಲ ಕೂಡ ಕ್ರಿಯೆ ಮಾಡಲಿಕ್ಕೆ ಬಂದಿದ್ದರೆಲ್ಲ ಕರ್ಮೇಂದ್ರಿಯ, ಜ್ಞಾನಕ್ಕೆ ಉಪಯೋಗ ಆಗೋದೆಲ್ಲ ಜ್ಞಾನೇಂದ್ರಿಯ. ಗ್ರಾಹ್ಯಾಣಿ ಕಣ್ಣಿಲ್ಲಿ ನೋಡು ಅಂತಾರೆ, ಕಾಲಿಲ್ಲಿ ನೋಡುವ ಮೊದಲು ಏನು ಮಾಡ್ತಾರೆ, ಕಾಲಿಲ್ಲಿ ಓಡು ಕೈಲೇ ಮಾಡು, ಹೀಗೆಲ್ಲ ಪದಗಳಿದೆ. ಅದು ಆ ಇಂದ್ರಿಯಕ್ಕೆ ತಪ್ಪಂತಂಬಂತ ರೀತಿಯಲ್ಲಿ ಪದ ಉಪಯೋಗಿಸ್ತಾರೆ. ಮುಂದೆ ಆಕಾಶ ವಾಯು ತೇಜೋ ಜಲ ಪೃಥಿವಿ ಸಹಿತ ದಶ ತತ್ವಾಖ್ಯಾಹ. ಶಬ್ದ ರೂಪ ರಸ ಸ್ಪರ್ಶ ಗಂಧ ಆಕಾಶ ವಾಯು ತೇಜಸ್ಸು ಜಲ ಪೃಥಿವಿ 10 ಆಗಿದೆ. ಇವ ಇದು ಅವ ಇದು ಪಂಚಭೂತಗಳು ಪಂಚ ತನ್ಮಾತ್ರಗಳು. ಆಹತ್ಯ ಆಹತ್ಯ ಅಂದರೆ ಎಲ್ಲ ಕೂಡಿಸಿ ಅಂತ ಅರ್ಥ. ಪಂಚವಿಂಶತಿ ಸಂಪದ್ಯತೆ ಇತಿ ಸಂಬಂಧ, ಎಲ್ಲ ಸರಿ 25 ಆಯಿತು. ದ್ವಾಂತ್ರಿಸ್ಯ ದ್ವಾತ್ರಿಂಶತ್ವಂ ಪ್ರಸಿದ್ಧಂ ಸಪ್ತತತ್ವಾನಿ ಉದ್ದಿಶತಿ ಕಾಲಮಾಯೇಜ. ಹಾಗಿದ್ದರೆ 32 ಅಂತ ಹೇಳ್ತಾರಲ್ಲ ತತ್ವನ್ಯಾಸಕ್ಕೆ ಬೇಕಾದಷ್ಟು 32 ಬೇರೆ ಹೇಳ್ತಿದ್ದಾರೆ. ದ್ವಂದ್ವಶ್ಚ ಸಮಾಸ ಕಾಲ ಕಾಲಮಾಯೆ ಕಾಲಶ್ಚ ಮಾಯಾ ಚ ಕಾಲಮಾಯೆ, ಅದಕ್ಕೆ ದ್ವಂದ್ವ ಸಮಾಸ ಅಂತ ಅರ್ಥ. ಕಾಲ ಕ್ಷಣಲವಾದಿ ರೂಪ. ಕಾಲ ಅಂದ್ರೇನು, ಕ್ಷಣ ಲವ ದಿವಸ ಆದಿ ಶಬ್ದದೆಲ್ಲ ತೊಗೊಂಡ್ಬಿಡ್ಬೇಕು, ಇದು ಕಾಲ. ಇದು ಸೋಪಿ ಪಂಚಭೌತಿಕೆ ದೇಹಿ ಸಮಶಿಷ್ಟ ಏವಾಸ್ತಿ. ಇದನ್ನ ಯಾಕೆ ಸೇರಿಸ್ಬೇಕು ದೇಹದಲ್ಲಿ ಅಂದರೆ, ನಮ್ಮ ದೇಹದಲ್ಲಿ ಏನಿದೆ ಕಾಲ ಓರಿಯೆಂಟೆಡಾಗೇ ಇರೋದು, ಫ್ರಮ್ ಟು ಇರೋದೆ. ಅದರಿಂದ ಕಾಲ ನಮ್ಮ ಕಣ್ಣಿಗೆ ಕಾಣದೆ ಹೋದರೂ ಕೂಡ ದೇಹದಲ್ಲಿ ಏನು ಸೇರಿಕೊಂಡಿದೆ, ಕಾಲ ಸೇರಿಕೊಂಡಿದೆ. ಆದರೆ ಕಾಲ ಬಿಟ್ಟು ನಮ್ಮ ದೇಹ ಇಲ್ಲ, ಕಾಲಕ್ಕೆ ಅಟ್ಯಾಚ್ ಆಗೇ ಇರೋದು. ಆ ಕಾಲಕ್ಕೆ ತಕ್ಕಂತೆ ಏನಾಗುತ್ತದೋ ಚೇಂಜಸ್ ಆಗ್ತಾನೆ ಇರುತ್ತೆ. ಹಾಗೆ ಮೊಸರು ರಾತ್ರಿ ಹೆಪ್ಪಾಕಿದ ಬೆಳಿಗ್ಗೆ ಮೊಸರಾಗಿರುತ್ತೆ. ಯಾಕೆ? ಕಾಲ ವರ್ಕ್ ಮಾಡ್ತಾ ಇದೆ ಜೊತೆಗೆ. ಆ ಕಾಲ ವರ್ಕ್ ಮಾಡಿದವ್ರು ಏನಾಗುತ್ತದ? ಮೊಸರಾಗೋದೇ ಇಲ್ಲ. ಅದಕ್ಕೆ ಕಾಲ ಅಂಬ ದೊಡ್ಡ ಫ್ಯಾಕ್ಟ್. ದೇಶ, ಕಾಲ, ಡೇಟ್ ಆ್ಯಂಡ್ ಟೈಮ್ ಎಲ್ಲದಕ್ಕೂ ಮೆನ್ಷನ್ ಮಾಡಲೇಬೇಕು. ಮಾಯಾ ಇಚ್ಛಾ, ಇಲ್ಲಿ ಮಾಯಾ ಶಬ್ದಕ್ಕೆ ಇಚ್ಛಾ ಅಂತ ಅರ್ಥ. ಯಾವ್ಯಾವುದು? ಕಾಲ ಮಾಯೇಚ, ಮಾಯಾ ಶಬ್ದಕ್ಕೆ ಆ ಮಾಯ ಕಪಟ ವಂಚನೆ ಅಂತ ಅರ್ಥ ಅಲ್ಲ. ಅದ್ವೈತ ಮಾಯಾ ಅಂತಲೂ ಅರ್ಥ ಅಲ್ಲ, ಇಚ್ಛಾ ಅಂತ ಅರ್ಥ. ನಿಯತಿ ಅಂದ್ರೇನು? ಅಂಗ ಸಂಬಂಧ ನಿಯಮ, ಆಯಾ ಅಂಗಗಳಿಂದ ಆಯಾ ಸಂಪರ್ಕ ಬಂದ. ಮತಿ ಅಂದರೆ ಜ್ಞಾನ ಮಾತ್ರ. ವಿದ್ಯಾ ಅಂದರೆ ನಿಶ್ಚಯ ಜ್ಞಾನ, ಗೊತ್ತು ಖಚಿತ ಗೊತ್ತಿಲ್ಲ. ಗೊತ್ತು ಅಂದರೆ ಜ್ಞಾನ, ಖಚಿತ ಗೊತ್ತಿದೆ ಅಂದರೆ ವಿದ್ಯಾ. ಗೊತ್ತಾಯ್ತಾ? ಅದು ಪರವಿದ್ಯಾ ಅಂತ ಕರೆದ್ರೆ, ಅದಕ್ಕೆ ನಿರ್ಣಯ ಮಾಡೋದಾದ್ರಿಂದ ಪರವಿದ್ಯಾ ಅಂತ ಕರೀತಾರೆ. ವಿದ್ಯಾಶಬ್ದಕ್ಕೂ ರಫ್ಲಿ ಎರಡು ಒಂದೇ, ನಾಲೆಜ್ ಕೊಟ್ಟು ವಿದ್ಯಾನೇ. ಆದರೆ ಎರಡು ಒಟ್ಟಿಗೆ ಹೇಳಿದಾಗ ಏನು ಮಾಡಬೇಕಾಗ, ವ್ಯತ್ಯಾಸ ಇದೆ. ಬರೀ ನಾಲೆಡ್ಜ್ ಬೇರೆ, ನಿರ್ಣಯಾತ್ಮಕವಾದ ನಾಲೆಡ್ಜ್ ಬೇರೆ. ವಿಷಯ ಗೊತ್ತು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ ಅವನಿಗೇನಿಲ್ಲ ಅಂತಾಯಿತು, ವಿದ್ಯಾ ಇಲ್ಲ. ಜ್ಞಾನ ಇದೆ, ವಿದ್ಯೆ ಇಲ್ಲ. ಇವತ್ತು ರೋಗಿಗೆ ರೋಗ ದುಃಖ ಪಡೋದು ಗೊತ್ತ ಹೊರತು ರೋಗ ಯಾವುದು ಅಂತ ಗೊತ್ತಿಲ್ಲ. ಅವನಿಗೆ ಡಾಕ್ಟ್ರಿಗೆ ಗೊತ್ತು, ಅದಕ್ಕೆ ಮೆಡಿಕಲ್ ವಿದ್ಯೆ ಆಯಿತು, ವೈದ್ಯಕೀಯ ವಿದ್ಯೆ. ಅದು ಇದು ಬರೀ ಜ್ಞಾನ ಅಷ್ಟೆ. ನೋವಾಗತ್ತೆ ಜ್ಞಾನ, ಯಾತಕ್ಕೆ ನೋವಾಗತ್ತೆ ಅಂತ ಹೇಳೋದು ವೈದ್ಯನ ಕೆಲಸ. ಕಲಾ ಪ್ರಾಣಾದಿಹಿ, ಕಲಾ ಶಬ್ದಕ್ಕೆ ಪ್ರಾಣಾದಿಗಳು, ದೇಹದ ಅಂಗ ಒಂದೊಂದು ಭಾಗಗಳು ಅಂತ ಅರ್ಥ. ಪ್ರವೃತ್ತಿ ಅಂದರೆ ಇಚ್ಛಾ. ಏವಂ ದ್ವಾತ್ರಿಂಶತ್ ತತ್ವಾನಾಂ, ಅಲ್ಲೂ ಇಚ್ಛಾ ಇಲ್ಲೂ ಇಚ್ಛಾ. ಮಾಯಾ ಇಚ್ಛಾ ಅಂದರೆ ಜ್ಞಾನೇಂದ್ರಿಯ ಇಚ್ಛಾ, ಪ್ರವೃತ್ತಿ ಇಚ್ಛಾ ಅಂದರೆ ಕರ್ಮೇಂದ್ರಿಯ ಇಚ್ಛಾ. ಏವಂ ದ್ವಾತ್ರಿಂಶತ್ ತತ್ವಾನಾಂ ಸಂಗ್ರಹೋ ಗ್ರಂಥೆ ಬೋಧೆ ಇತಿ ಶೇಷ. ನಾನು ಕಣ್ಣು ತೆಗಿಬೇಕು ಅಂತ ಇಚ್ಛೆ ಬಂತು, ಇದು ಜ್ಞಾನೇಂದ್ರಿಯದ ಇಚ್ಛಾ. ಕಾಲನ್ನು ಚಾಚಬೇಕು ಅನ್ನಿಷ್ಟು, ಅದೇನದು ಕರ್ಮೇಂದ್ರಿಯದ ಇಚ್ಛಾ. ಏವಂ ದ್ವಾತ್ರಿಂಶತಿ ತದ್ವಾತ್ರಿಂಶ ತತ್ವಾನಾಂ ಸಂಗ್ರಹೋ ಗ್ರಂಥೆ ಬೋಧ್ಯ ಇತಿ ಶೇಷ. ಕ್ವಚಿತ್ ಕಾಲಾದೀನಾಂ ಏಕಾದಶಾನಾಂ ಪ್ರಸಿದ್ಧೇ ತದನೋಧೇನಾ ಸ್ಫೂರ್ತಿರಿತಿ. ಇನ್ನೂ ಕೆಲವು ಕಡೆ ಏನಾಗಿದೆ ಅಂದರೆ ಸೇರಿಸ್ತಾರೆ ಈಗ, ಇನ್ನೂ ಕೆಲವಿದೆ. ಅಲ್ಲಿ ಎಷ್ಟ ಒಂದು ಪದ ಎಲ್ಲೋಗಿದೆ, ಬಿಟ್ಟೋಗಿದೆಯಾ? ಸ್ಮೃತಿ ಸಂಹಿತ್ ಪ್ರತಿಷ್ಠಾಚ ಬಂದೆ ಬಂದೆ ಶಕ್ತಿ ಪ್ರತಿಷ್ಠಾ ಸಂಹಿತ್ ಸ್ಫೂರ್ತಿ ಪ್ರವೃತ್ತಿ ಕಲಾ ವಿದ್ಯಾ ಮತಿ ನಿಯತಿ ಮಾಯಾ ಕಾಲ ಇತಿ ವಾಕ್ಯಂ ಪುರುಷೋ ಅವ್ಯಕ್ತಂ ಇತ್ಯತಃ ಪ್ರಾಗ ಅಧ್ಯಾಹರಣೀಯಂ. ಅಲ್ಲಿ ಒಟ್ಟು 12 ಸೇರಿಸಿಬಿಡ್ತಾರೆ, 12 ಏಕಾದಶ 11 ಸೇರಿಸ್ತಾರೆ. ಇವ್ಯಾವೆಲ್ಲ ಏನು ಅಂದರೆ ಲಕ್ಷ್ಮೀ ಸ್ವರೂಪಗಳು. ಅದ್ಯಾವುದು? ಹಾಂ, ಎಲ್ಲಿ? 11 ಪ್ಲಸ್ 1 11. ಇವು ಒಂದು ಜೀವ ಆರ್ ದೇವರು, ಉಳಿದ 11 ಲಕ್ಷ್ಮೀನಾರಾಯಣ ರೂಪಗಳು. ಅವಿಷ್ಟ 36 ಆಗುತ್ತೆ. ಮಹಾಲಕ್ಷ್ಮೀ ಸ್ವರೂಪಾಣಿ ಏಕಾದಶ ವಿಧೋ ವಿಧು ವಿದ್ಯಾಕಲಾ ಪ್ರವೃತ್ತಿಶ್ಚ ದ್ವಾತ್ರಿಂಶತ್ತಾಯ್ತು. ಈಗ 30 ಎಷ್ಟಾಯ್ತು? ಈಗ 25ಕ್ಕೆ 7 ಸೇರಿಸಿದ್ರೆ 32 ಆಯಿತು. ಇನ್ನೂ ಸೇರಿಸೋದಿದೆ. ಯಾವುದು ಅಂದರೆ ಸ್ಮೃತಿ ಸಂವಿತ್ ಪ್ರತಿಷ್ಠಾಚ ಶಕ್ತಿ ರೀತಿ ಅಪರಾಣಿತು. ಸ್ಮೃತಿ ಸಂವಿತ್ ಪ್ರತಿಷ್ಠಾ ಶಕ್ತಿ ಎಷ್ಟಾಯ್ತು ಅಲ್ಲಿಗೆ? ಈಗ 32 ಇದು 37 ಆಯಿತು. ಈ 25 24ಕ್ಕೆ 25ಕ್ಕೆ 11 ಸೇರಿಸಿದ್ರೆ ಎಷ್ಟಾಗತ್ತಾಗ? 36 ಆಗ್ಬೇಕು. ಮಹಾಲಕ್ಷ್ಮೀ ಸ್ವರೂಪಾಣಿ ಏಕಾದಶ ವಿಧೋ ಇದು ಒಟ್ಟು 36 ಆಗತ್ತೆ. ವಿಷ್ಣುರೂಪಿ ಸ್ವರೂಪಾಣಿ ತತ್ತನ್ನಾಮ್ನ ಏಕಾದಶ ಇವತ್ತು. ಇಲ್ಲಿ ಒಂದು ಪ್ರಶ್ನೆ ಇದೆ. ಅಲ್ಲೇನಿದೆ? ಸ್ಫೂರ್ತಿ ಹಿ ಸಂಯುತ್ ಹಾಕಿದ್ದಾರೆ, ತಪ್ಪದು ಸ್ಫೂರ್ತಿ ಅಂತಿರ್ಬೇಕು ಅಲ್ಲಿ. ಸ್ಫೂರ್ತಿ ಹಿ ಸಂಯುತ್ ಅಂಬ ಸರಿಯಾದ ಪಾಠ ಇದು. ಸ್ಮೃತಿಯಿಂದ ಎಷ್ಟು ತಪ್ಪುಗಳು ಆಶ್ಚರ್ಯ ಆಗುತ್ತೆ. ತತ್ತನ್ನಾಮ್ನ ಏಕಾದಶ ಇವತ್ತು ಸ್ಫೂರ್ತಿನೇ ಕರೆಕ್ಟು. ಇಲ್ಲಿ ಏನು ಮಾಡಿದ್ದಾರೆ? ಸ್ಮೃತಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ, ತಪ್ಪದು. ಎಲ್ಲ ಸ್ಫೂರ್ತಿ ಆಗಿದೆ ಅಷ್ಟೇ. ಸ್ಫೂರ್ತಿ ಸ್ಫೂರ್ತಿ ಅಂದ್ರೇನು? ನಂಗೆ ಸ್ಫೂರ್ತಿ ಬಂತು ಅಂತಾನೆ. ಪ್ರತಿಭಾ ಸ್ಫೂರ್ತಿ ಆಗಲಿಲ್ಲ. ಸ್ಮರಣೆ ಅಂದ್ರೇನು? ಹಿಂದಿನ ನೆನಪಾಗೋದು. ಸ್ಫೂರ್ತಿ ಅಂದ್ರೇನು? ಮುಂದೆ ಮಾಡೋದು ಕಳೆಯೋದು. ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ಇದು ಹಿಂದೆ ಆಗಿದ್ದ ನೆನಪಾದರೆ ಅದು ಸ್ಮೃತಿ, ಮುಂದೆ ಏನು ಮಾಡಬೇಕು ಅಂತ ಹೊಳೆದ್ರೆ ಅದೇನದು? ಅದು ಸ್ಫೂರ್ತಿ. ಅದರಲ್ಲಿ ಅರ್ಥ ವ್ಯತ್ಯಾಸ ಆಗೋದ್ರಿಂದ ಸ್ಫೂರ್ತಿ ಅಂತ ಇರಬೇಕಲ್ಲಿ. ಸಂವಿತ್ ಅತಿ ದೃಢ ನಿಶ್ಚಯ ಪ್ರತಿಷ್ಠಾ ಅವಸ್ಥಾನಂ. ಸಂವಿತ್ ಅಂದರೆ ಅಲ್ಲಿ ಪ್ರಶ್ನೆ ಬಂತು. ಮೊದಲು ಏನು ಮತಿ ಅಂದ್ರಿ, ಆಮೇಲೆ ವಿದ್ಯಾ ಅಂದ್ರಿ, ವ್ಯತ್ಯಾಸ ತೋರಿಸಿದ್ರಿ. ಮತಿ ಅಂದರೆ ಜ್ಞಾನ, ವಿದ್ಯಾ ಅಂದ್ರೆ ನಿಶ್ಚಯ ಅಂದ್ರಿ, ಸಂವಿತ್ ಅಂದ್ರಿ ಅದು ಹೇಳ್ತಾರೆ. ಇಲ್ಲ ವ್ಯತ್ಯಾಸ. ಅತಿ ದೃಢ ನಿಶ್ಚಯ ಅದು ಸಿಂಪಲ್ ಜ್ಞಾನ, ಅದು ನಿಶ್ಚಯ ಜ್ಞಾನ. ಇದು ಅತಿ ದೃಢವಾದ ನಿಶ್ಚಯ. ಬೆಟ್ಟು ಕಟ್ಟಲಕ್ಕೆ ಹೋಗ್ತಾನೆ ಅವ್ರು, ಗ್ಯಾರಂಟಿ ಅದು ಅಲ್ಲೇ ಸೋಲೋದು. ಆ್ಯಕ್ಚುಲಿ ಅತಿ ದೃಢ ಅಲ್ಲ ಅದು. ಅತಿ ದೃಢವಾಗಿದ್ದರೆ ಗೆಲ್ಲಲೇಬೇಕು. ಅತಿ ದೃಢ ಕೆಲವೇನಾಗುತ್ತೆ, ನಾವು 100% ನೋಡ್ಬಿಟ್ಟಿದ್ದೇವೆ. ಬೇಕಾದಾಗಲಿ ಹೋಗ್ತೇನೆ. ಯಾಕೆ? ಏನಿದೆ ಅವನಿಗೀಗ ಅತಿ ದೃಢವಾದ ಜ್ಞಾನ. ಅತಿ ದೃಢ ಜ್ಞಾನ ಬರೋದು ಯಾವುದಕ್ಕೆ? ಸಾಕ್ಷಿಗೊಂದೇ. ಸುದೃಢ ನಿರ್ಣಯ ಎತ್ತರ ಧ್ಯೇಯಂ ತತ್ ಸಾಕ್ಷಿ ದರ್ಶ ನಮ್ಮ ಆಚಾರ್ಯ ಹೇಳ್ತಾರೆ. ಅತ್ಯಂತ ದೃಢವಾದ ಜ್ಞಾನ ಅಂದರೆ ಸಾಕ್ಷಿಗೃಹಿತ ಜ್ಞಾನ. ಬೇರೆ ಮನಸ್ಸಿಗೆ ಗಟ್ಟಿಯಾಗಿದ್ದರೆ ದೃಢ, ಗೊತ್ತಾಯ್ತಾ, ಬಾ ಸ್ಫೂರ್ತಿ ಬಂದರೆ ಅದಿದು, ಬರೀ ಬಂದರೆ ಜ್ಞಾನ. ಅಲ್ಲಿ ರೂಪದಲ್ಲಿ ನೋಡ್ದ ಅದು ಶಕ್ತಿ ರಜತ, ಅಷ್ಟು ಜ್ಞಾನ ಅಷ್ಟೇ, ಅದು ನಿರ್ಣಯ ಇಲ್ಲ. ಅವನು 100 ಬೆಟ್ಟಗಟ್ಟ ಬಾಡ ಮರ ಯಾರು ಯಾಕೆ ಕಳ್ಕೋಬೇಕು ನೋಡಿ ಹೇಳ್ತೀನಿ ಅಂತ ಹೇಳಿ, ಜ್ಞಾನ ಇಲ್ಲ, ಅವನು ನೆನೆಸೇ ಇಲ್ಲ. ಸ್ವಲ್ಪ ಇದಾಗಿದೆ ಗ್ಯಾರಂಟಿ ಇತ್ತು, ಅವಾಗೇನು ಮಾಡ್ದ, ರೆಡಿ ಅಂತ ಹೇಳಿದ. 100,000 ರೆಡಿ, ಲಕ್ಷಾಂತರ ಕಟ್ಟೋದಿಲ್ಲ, ಯಾಕೆಂದರೆ ಅತಿ ದೃಢ ಇಲ್ಲ. ಅತಿ ದೃಢ ಅಂತ ಏನು ಮಾಡ್ತಾನೆ, ತಗೋಬೇಕಾ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ, ಅದು ಅತಿ ದೃಢ ನಿಶ್ಚಯ. ಅದಕ್ಕೆ ಸಂವಿತ್ ಆಚಾರ್ಯರು ಇದೆಲ್ಲ ಸ್ವಾರಸ್ಯ ಗೊತ್ತಾದರೆ ನಮಗೆ ಇದು ಗೊತ್ತಾಗುತ್ತೆ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿ ತಾ ಸಾಧಯಿಷ್ಯಾಮಿ ತಾನೇವ ಕ್ರಮಾತ್ ಸಜ್ಜನ ಸಂವಿದೇ ಅಂತ ಪದ ಉಪಯೋಗಿಸ್ತಾರೆ ಆಚಾರ್ಯ. ಹಾಂ, ವಿಷ್ಣುತ್ವ ನಿರ್ಣಯ ಆಚಾರ್ಯ ಏನು ಮಾಡಿದ್ರು, ಸದಾಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷ ಆಶೇಷ ಸದ್ಗುಣಂ ಹೇಳಿದ ಮೇಲೆ ಅದನ್ನು ಹೇಳಿದರು. ಅಲ್ಲಿ ಏನಂತ ಹೇಳ್ತಾರೆ, ಸಜ್ಜನ ಸಂವಿದೇ ಅಂತ ಹೇಳ್ತಾರೆ. ಸಜ್ಜನರಿಗೆ ಜ್ಞಾನ ಬರಲಿಕ್ಕೆ ಸುಮ್ಮನೆ ನಮಗೆ ಜ್ಞಾನ ಅನಿಸುತ್ತೆ, ಈ ವಾಕ್ಯ ನೋಡಿದಾಗ ಅತಿ ದೃಢ ನಿಶ್ಚಯವೆಲ್ಲ ಬರೀತಾ ಇದ್ದೇವೆ, ಅರ್ಥ ಆಯ್ತಾ. ಸುಮ್ಮನೆ ಓದಿದರೆ ಜ್ಞಾನ ಕೊಡಲಿಕ್ಕೆ, ಆಚಾರ್ಯ ಜ್ಞಾನ ಕೊಡಲಿಕ್ಕೆಲ್ಲ ಬಂದವರಲ್ಲ, ಯಾತಕ್ಕೆ ಬಂದಿದ್ದಾರೆ ಅವ್ರಿಗೆ, ಅತಿ ದೃಢ ಜ್ಞಾನ ಕೊಡಕ್ಕೆ ಬಂದಿದ್ದಾರೆ. ಆದ್ದರಿಂದ ಸಂವಿದೆ ಒಳ್ಳೆ ಪದ, ಆ ಸ್ವಾರಸ್ಯ ಗೊತ್ತಾಗಿದ್ದು ಓದಿದಾಗ, ಇದಿಲ್ಲದೆ ಆ ಪದ ಸ್ವಾರಸ್ಯ ಗೊತ್ತಾಗೋದಿಲ್ಲ, ಅರ್ಥ ಆಯ್ತಾ. ಈ ಪದ ಟೈಮ್ ಟೇಬಲ್ ಇದೆ, ಜನ ಹೇಳ್ತಾರೆ ಪಾಸ್ ಇಷ್ಟತಿ ಇದೆ ಅಂತ. ಜ್ಞಾನ ಬಂತಷ್ಟೇ, ನಿರ್ಣಯ ಇಲ್ಲ, ಟೈಮ್ ಟೇಬಲ್ ನೋಡ್ದ ಏನಾಯ್ತದ, ಕನ್ಫರ್ಮ್ ಆಯ್ತು. ಆದರೆ ಅಲ್ಲೂ ಬಂದಿಲ್ಲ ಬಸ್ಸು, ಸ್ಟೇಷನ್ ಮಾಸ್ಟರ್ ಹತ್ತೆ ಹೋದ, ಕೇಳಿದ ಲೇಟ್ ಇದೆ ಅಂತ. ಅದೇ ರಾತ್ರಿ ಈಗ ಟೈಮ್ ಟೇಬಲ್ ಮೇಲಿಂದ ಅದು ಗ್ಯಾರಂಟಿ, ಯಾರಿಂದ ಗೊತ್ತಾಯ್ತು, ಅದು ಇವರಿಂದಲ್ಲ. ಅದು ಹೇಳೋದಕ್ಕೆ ಯಾರು ಕಾಂಪಿಟೆಂಟು, ಅವನ ಹೈಯೆಸ್ಟ್ ಆಫೀಸರ್ ಕಾನ್ಫಿಡೆಂಟ್, ಇದೆಲ್ಲ ಬುಕ್ಕಿಂಗ್ ಮೇಲೆ ಹೇಳ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯ ಹೇಳಕ್ಕೆ ಬಂದಿದ್ದೀಗ ಕ್ರಮಾತ್ ಸಜ್ಜನ ಸಂವಿದೆ, ಆ ಸ್ವಾರಸ್ಯನ ಮರಿಬಾರ್ದು. ಅದು ಆಚಾರ್ಯ ಏನೇನು ಪದ ಉಪಯೋಗಿಸ್ತಾರೆ ಅದು ಎಷ್ಟು ಅರ್ಥ ಇರುತ್ತೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಹೆಚ್ಚೆಚ್ಚು ಓದಷ್ಟು ಕೂಡ ಆಚಾರ ಗ್ರಂಥದ ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಮಗೆ ವ್ಯಾಲ್ಯೂ ಲೆಸ್ ಆಗಿದೆ, ಯಾತಕ್ಕೆ ಅಂದರೆ ಓದೇ ಇಲ್ಲ, ಅದರಿಂದ ವ್ಯಾಲ್ಯೂ ಲೆಸ್. ಕಟ್ಟಿಲ್ದವರಿಗೆ ಬೆಳಕಿನ ಮಹಿಮೆ ಗೊತ್ತಾಗೋದಿಲ್ಲಲ್ಲ, ಹಾಗೆ ಏನೋ ಹಾಂ ಅಲ್ಲೂ ಹಾಗೇನೆ, ಎಲ್ಲೆಲ್ಲಿ ಇದ್ದ ಸಂವಿದೆ ಅದು ಹಾಗೆ ಅರ್ಥ, ಎಲ್ಲೆಲ್ಲಿ ಸಂವಿತ್ ಬರುತ್ತೋ ಸ್ಪೆಷಲ್ ನಿನ್ನ ತಗೋಬೇಕಾಗ, ಹಾಗಾದ್ರೆ ಸ್ವಾರಸ್ಯ ಏನಂತ ಗೊತ್ತಾಗುತ್ತೆ. ಏನೋ ಹೌದೌದು, ಅಲ್ಲ ನಮ್ಮಲ್ಲಿ ಮಾಡ್ಕೊಳ್ಳೋದು, ಯಾವುದೇ ಜಪ ಮಾಡ್ಬೇಕಾದ್ರೆ ನಮ್ಮಲ್ಲಿ ಮಾಡ್ಕೋಬೇಕು, ಪೂಜೆ ಮಾಡ್ಬೇಕಾದ್ರೆ ಪ್ರತಿಮೆಯಲ್ಲಿ ಮಾಡಬೇಕು, ಡಿಫ್ರೆನ್ಸ್ ಗೊತ್ತಾಯ್ತಾ. ಪೂಜೆ ಕೊಡ್ಬೇಕಾದ್ರೂ ನಮ್ಮಲ್ಲಿ ಮಾಡ್ಕೋಬೇಕು, ಪೂಜಾಧಿಕಾರ ಸಿದ್ಧಾರ್ಥಂ ನಾವು ಮಾಡ್ಕೋಬೇಕು, ಪ್ರತಿಮೆಯಲ್ಲಿ ಸನ್ನಿ, ಡಿಫ್ರೆನ್ಸ್ ಗೊತ್ತಾಯ್ತಾ. ಆಮೇಲೆ ಶಿಷ್ಯನಿಗೆ ಆಶ್ರಮ ಕೊಡ್ಬೇಕು, ಶಿಷ್ಯನಲ್ಲಿ ಮಾಡಬೇಕು, ಶಿಷ್ಯನಲ್ಲಿ ಸನ್ನಿಧಾನ ಬರಲಿ ಅಂತ. ಇಷ್ಟೆಲ್ಲ ವೆರೈಟಿಗಳಿವೆ, ಎಲ್ಲಿ ಸನ್ನಿಧಾನ ಬರಬೇಕೋ ಅಲ್ಲೆಲ್ಲ ಮಾಡ್ತಾ ಹೋಗ್ಬೇಕು. ಅದು ಸೀಲ್ ಹಾಕಿದಾಗ ಇಲ್ಲದವರಿಲ್ಲ. ಕಲಾ ವಿದ್ಯಾಸ್ಪತಿರ್ ನಿಯತಿರ್ ಮಾಯಾಕಾಲ ಇತಿ ವಾಕ್ಯಂ ಪುರುಷೋ ವ್ಯಕ್ತಂ ಇತ್ಯತಃ ಪ್ರಾಗ್ ಅಧ್ಯಾಹರಣೀಯಂ ತತ್ರ ಅತ್ರ ತತ್ವನ್ಯಾಸೋ ಹಿ ಅನೇಕ ವಿಧಃ ಪ್ರತಿಮಾಯಾಂ ಸಾನ್ನಿಧ್ಯ ಸಿದ್ಧಾರ್ಥಂ ಕ್ರಿಯಮಾಣಃ. ಏ ನೋಡಿ, ಈಗ ಅವರೇ ಹೇಳ್ತಾರೆ, ಈಗ ತತ್ವನ್ಯಾಸ ಅನೇಕ ಕ್ರಮ ಇದೆ ಅದೆಲ್ಲ ಹೇಳ್ತಾರೆ, ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.